हयग्रीवम् चिदानन्द विग्रहम् सदनुग्रहम् दशग्रीवच्छिदम् शापान् मणिग्रीव विमोचनम् स्वनामग्रहणादेवानि हस्तग्रह विग्रहम् वृन्दावनगतम् वन्दे ब्रह्मरुद्रेन्द्र वन्दितम् स्वान्तस्थानन्तशय्याय पूर्णज्ञानरसार्नसे उत्तुङ्गवात्तरङ्गाय मध्वदुग्धाब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीराकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदाम् कष्टहर्तॄन्नः विद्यामान्यान्मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् देविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देत्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमरम् शान्तम् विजयाख्यगुरुम् भजे श्रीगुरुभ्यो नमः हरिः ओम् ದಾಸರು ಹೇಳಿದಂತೆ ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವು ಪುಣ್ಯಕಾಲವು ಸರ್ವ ಜೀವರು ದಾನಪಾತ್ರರು ಅಂತ ಹೇಳುತ್ತಾ ಯಾರಿಗೆ ಸರ್ವವಂದನ ವಿಮಲ ಮೂರ್ತಿ ಧ್ಯಾನವುಳ್ಳವಗೆ ನಮಗೆ ಹಿರಿಯರು ಸಂಪ್ರದಾಯ ಹಾಕಿಕೊಟ್ಟಿದ್ದಾರೆ ಏನು ಸಂಪ್ರದಾಯ ಅಂದರೆ ಕುಟ್ಟಿ ಕೊಯ್ದುದ ಅಟ್ಟು ಇಟ್ಟುದ ಸುಟ್ಟು ಕೊಟ್ಟುದು ಮುಟ್ಟಲಗ ಹಿಟ್ಟಿಟ್ಟು ಮಾಡ್ಬೋದು ವಿಠಲ ಉಂಡ ಉಚ್ಚಿಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸ್ಕರ ಥಟ್ಟನೆ ಉಣುತಿಹ ಕೆಟ್ಟ ಮನುಜರ ಕಟ್ಟಿ ಒಯ್ದು ಯಮಪಟ್ಟಣದೋಳು ಒತ್ತಟ್ಟಿಲುಡುತಿಹರು ಅಂತ ಅಲ್ಲಿ ತಿಳಿಸಿಕೊಡ್ತಾರೆ. ಅದರಿಂದ ಏನು ಗೊತ್ತಾಗುತ್ತೆ, ಭಗವಂತನಿಗೆ ನಿವೇದಿತವಾದ ಅನ್ನ, ವೈಶ್ಯದೇವಾದಿಗಳು ಮಾಡಿದ ಅನ್ನ, ಅದನ್ನ ನಾವೊಬ್ಬರೇ ಉಣಬಾರದಂತೆ ಭಗವದ್ಭಕ್ತರಿಗೆ ಕೊಟ್ಟು ಉಣಬೇಕು ಅಂತ. ದೇವರು ನಮಗೆ ಕೊಡೋದು ಹಾಗೆ ಕೊಡ್ತಾನಂತೆ. ಹೇಗೆ ಕೊಡ್ತಾನೆ? ಭಕ್ತರಿಗೆ ಕೊಡುವಷ್ಟು ಕೊಡ್ತಾನಂತೆ. ನಮ್ಮ ಹತ್ತಿರ ಯಾರ್ಯಾರು ಬರ್ತಾರೋ ಅಥವಾ ನಾವು ಹೋಗಿ ಕೊಡ್ಲಿಕ್ಕೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಕೊಟ್ಟಿರ್ತಾನೆ. ಅದರಲ್ಲಿ ದೇವರು ಕೊಟ್ಟಿದ್ದರಲ್ಲಿ ಒಂದು ಪಾಲು, ಅದರ ನಾಲ್ಕು ಪಾಲು ಮಾಡಿದರೆ ಒಂದು ಪಾಲು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಎಂಬುದು ಸತ್ಯ. ಹಾಗಾದರೆ ಇದನ್ನು ಯಾಕೆ ಹೀಗಿಟ್ರು ಅಂದರೆ, ಭಗವಂತನ ಅರ್ಚನ ಎರಡು ಪ್ರತಿಮೆಗಳಲ್ಲಿ ಮಾಡಬೇಕು. ಭಗವಂತನ ಅರ್ಚನ ಒಂದು ಕಾಣುವ ಪ್ರತಿಮೆಗಳಲ್ಲಿ ಅರ್ಚನ, ಇನ್ನೊಂದು ಕಾಣದೇ ಇರುವ ಪ್ರತಿಮೆಗಳಲ್ಲಿ ಅರ್ಚನ. ಅಲ್ಲ, ಕಾಣದೇ ಇರುವ ಪ್ರತಿಮಾದಲ್ಲಿ ಅರ್ಚನಾ ಹೇಗೆ ಮಾಡಬೇಕು ಅಂತ ಹೇಳಿದರೆ, ಇಷ್ಟು ಕಾಣದೇ ಇರುವ ಪ್ರತಿಮೆಗಳು ಅಂದರೆ ತತ್ವಾಭಿಮಾನಿ ದೇವತೆಗಳು ಇವರೆಲ್ಲ, ಅವರೆಲ್ಲರೂ ಕೂಡ ನಮ್ಮ ಶರೀರದಲ್ಲಿ ಇದ್ದೇ ಇದ್ದಾರೆ. ಶಾಸ್ತ್ರದಿಂದ ನಿಶ್ಚಯ ಆದ ಮೇಲೆ, ವಿದ್ಯೆ ಇದ್ದಾರೆ ಎಂದು ನಿಶ್ಚಯ ಆದ ಮೇಲೆ ಅವರಲ್ಲಿರುವ ಭಗವಂತನ ಪೂಜಾ ಮಾಡಬೇಕು. ಇನ್ನು ಕಾಣುವ ಪ್ರತಿಮೆಗಳು ಅಂತ ಹೇಳಿದರೆ ಅದರಲ್ಲಿ ಕದಲುವ ಪ್ರತಿಮೆಗಳು, ಕದಲದೇ ಇರುವ ಪ್ರತಿಮೆಗಳು, ಚಲ ಅಚಲ ಪ್ರತಿಮೆಗಳು ಅಂತ ಎರಡು. ಅದರಲ್ಲಿ ಅಚಲ ಪ್ರತಿಮೆಗಳು ಅಂದರೆ ಸಾಲಗ್ರಾಮ ಪ್ರತಿಮಾದಿಗಳು, ಅಗ್ನಿ ಮುಂತಾದವೆಲ್ಲ ವಿಶೇಷವಾಗಿ ಅಚಲ ಪ್ರತಿಮೆಗಳಾದರೆ, ಇಡೀ ಜಗತ್ತೆಲ್ಲವೂ ಅಚಲ ಪ್ರತಿಮೆ ಆದರೆ ಬ್ರಹ್ಮಾಂಡವೇ ಅಚಲ ಪ್ರತಿಮಾ. ಚಲ ಪ್ರತಿಮಾ ಯಾವುದು ಅಂದರೆ, ಬ್ರಾಹ್ಮಣರು ಸುವಾಸಿನಿಯರು ಏನು ವಿಶೇಷವಾಗಿ ಭಗವಂತನ ಚಿಂತನೆ ಮಾಡತಕ್ಕಂಥ ಸಜ್ಜನರೇನಿದ್ದಾರೆ ಅವರೆಲ್ಲರೂ ಕೂಡ ದೇವರು ನಮಗೆ ದಯಪಾಲಿಸಿದ ಆತನ ಪ್ರತಿಮೆಗಳು. ಆ ಭಗವಂತನ ಸನ್ನಿಧಾನವೇ ಇಲ್ಲದಿದ್ದರೆ ಆ ಪ್ರತಿಮೆಯಲ್ಲಿ ಚರಣವರ್ಣ ಬರೋದೇ ಇಲ್ಲ. ಮನುಷ್ಯರಲ್ಲಿ ಶ್ರೀಹರಿ ಇದ್ದದ್ದಕ್ಕೆ ಚರಣವರ್ಣ ಬರ್ತಾ ಇದೆ, ಇಲ್ಲ ಚರಣವರ್ಣವೇ ಬರೋದಿಲ್ಲ. ಪ್ರತಿಮಾದಲ್ಲಿ ದೇವರು ಇದ್ದಾರಾ ಅಂತ ಸಂಶಯವೂ ಬರಬಹುದು ನಮಗೆ. ಪ್ರತಿಷ್ಠಾ ಮಾಡಿದವರು ಮಾಡಿದರೂ ಕೂಡ ಪೂಜಾ ಮಾಡುವವರು ನಮ್ಮ ತಪ್ಪಿಂದಾಗಿ ಧನಿಧಾನ ಹೋಗಿಬಿಟ್ಟಿದೇನೋ ಅಂತ ಸಂಶಯವೂ ಬರಬಹುದು ಕೆಲವೊಮ್ಮೆ. ಆದರೆ ಇಲ್ಲಿ ಸನ್ನಿಧಾನ ಹೋಗುವ ಪ್ರಸಕ್ತಿಯೇ ಇಲ್ಲ. ಯಾರು ಮುಟ್ಟಿದ್ರೂ ಏನು ಮಾಡಿದ್ರೂ ಕೂಡ ಹೇಗೆ ಸಾಲಿಗ್ರಾಮದಲ್ಲಿ ಮಾಸದೇ ಇರುವಂತಹ ಸನ್ನಿಧಾನ ಇರುತ್ತೋ ಹಾಗೆ ಪ್ರತಿ ವ್ಯಕ್ತಿಗಳಲ್ಲೂ ಕೂಡ ಭಗವಂತನ ಸನ್ನಿಧಾನ ಇರುತ್ತೆ. ಹಾಗಂತ ನಾವು ಚಲಿಸದೇ ಇರುವಂತಹ ಕದಲದೇ ಇರುವ ಪ್ರತಿಮೆಗಳಲ್ಲಿ ಪೂಜೆಯನ್ನು ಬಿಡಬಾರದು. ಅಲ್ಲಿ ಭಗವಂತನ ಪೂಜೆಯನ್ನು ಮಾಡಲೇಬೇಕು. ಅದು ವಿಧಾನ ಮಾಡುತ್ತಾರೆ ಏಕಾದಶಿ ಸ್ಕಂದದಲ್ಲಿ, ಚೆನ್ನಾಗಿ ಅರ್ಚ ಪ್ರತಿಮಾದಲ್ಲಿ ಚೆನ್ನಾಗಿ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಮೆಯಿಂದ ಬೇರಾದ ದೇವರನ್ನು ಪ್ರತಿಮೆಯಲ್ಲಿ ತಿಳಿದು ಪೂಜಾ ಮಾಡಬೇಕು ಅಂತ ಹೇಳಿಕೊಟ್ಟ ಮೇಲೆ ಆ ಪೂಜಾಕ್ಕಿಂತ ಭಗವಂತನಿಗೆ ವಿಶೇಷವಾದ ಪ್ರೀತಿಕರವಾದ ಪೂಜಾ ಯಾವುದು ಅಂತ ಹೇಳಿದರೆ, ಜ್ಞಾನಿಗಳನ್ನ, ಬ್ರಾಹ್ಮಣರನ್ನ, ಒಳ್ಳೆ ಭಗವಂತನ ಚಿಂತನೆ ಮಾಡತಕ್ಕಂಥ ಸಜ್ಜನರನ್ನ ಕರೆದು, ಮೇದಿನಿ ಸುರರನ್ನು ಕರೆದು ಮನ್ನಿಸಿ ಪರಮ ಆದರದಿ ಅನ್ನೋದಕವ ಕೊಡಲು, ಮೋದಮಯ ತಾನುಂಡು ಕೋಟ್ಯಾಧಿಕವಾದ ಸಾಧು ಯಜ್ಞದ ಫಲವು ತಂದು ಉಣಿಪ. ಮಾಧವನ ಅರ್ಚನೆಗೆ ಮೇದಿನಿ ಸುರರು ಪ್ರತಿಮೆ ಕಾಣು ಅಂತ ಹೇಳ್ತಾರೆ, ಹೌದಾ? ಆದ್ದರಿಂದ ಬ್ರಾಹ್ಮಣರು ಮತ್ತು ಸುವಾಸನಿಯರ ಒಳಗಿರತಕ್ಕಂಥ ಭಗವಂತನನ್ನ ನೋಡಿ ಈ ಮೂಲಕವಾಗಿ ಒಳಗೆ ಇದು ಕದಲುವ ಕಾಣಿಸುವ ಪ್ರತಿಮಾ. ಈ ಪ್ರತಿಮಾದೊಳಗೆ ಕದಲದೇ ಇರುವ ಕಾಣಿಸದೇ ಇರುವ ಪ್ರತಿಮೆಗಳು ತತ್ವಾಭಿಮಾನಿಗಳೆಲ್ಲ ನಿಂತಿದ್ದಾರೆ. ಅಷ್ಟು ಯಾಕೆ 96 ಕೋಟಿ ಜನ ವಿಜಯದಾಸರು ಪಟ್ಟಿ ಕೊಡ್ತಾರೆ, ಅಷ್ಟು ಜನ ನಿಂತಿದ್ದಾರೆ ನಮ್ಮ ಶರೀರದಲ್ಲಿ. ತೀರ್ಥಾಭಿಮಾನಿಗಳು ಎಲ್ಲರೂ ನಿಂತಿದ್ದಾರೆ. ಅವರೆಲ್ಲರನ್ನ ಅನುಸಂಧಾನ ಮಾಡುತ್ತಾ ಅವರೆಲ್ಲರೂ ಏನು ಮಾಡುತ್ತಾ ಇದ್ದಾರೆ? ನಿತ್ಯವೂ ಕೂಡ ನಮ್ಮ ಶರೀರದಲ್ಲಿ ಇದ್ದುಕೊಂಡು ನಮ್ಮ ಸಾಧನೆಯನ್ನು ಮುಂದುವರೆಸ್ತಾ ಇದ್ದಾರೆ. ದೇವರಲ್ಲಿ ಸತತ ಪ್ರಾರ್ಥನೆ ಮಾಡುತ್ತಾರೆ, ಈ ಜೀವಿಯನ್ನು ಉದ್ಧಾರ ಮಾಡಪ್ಪ ಅಂತ ನಮಗಾಗಿ ಪ್ರಾರ್ಥನೆ ಮಾಡುವವರು ಅಂದ್ರೆ ನಮ್ಮೊಳಗಿರುವ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಯಾರ್ಯಾರಿದ್ದಾರೆ ಅವರೆಲ್ಲರೂ ಸಜ್ಜೀವರಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರ್ತಾರೆ. ಅಂಥವರೆಲ್ಲರೂ ಕೂಡ ತಮ್ಮ ಪ್ರಾರ್ಥನೆಯಿಂದ, ಹಾಗೆ ಅಲ್ಲದೆ ಅರಣ್ಯಕಾಚಾರರು ಹೇಳಿದರು, ನಮ್ಮ ಶರೀರದಲ್ಲಿ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಪುಷ್ಕರ ಮೊದಲುಕೊಂಡು ಪ್ರಾಣದೇವರ ಪರ್ಯಂತ ಎಲ್ಲರೂ ಲಕ್ಷ್ಮೀದೇವಿ ದೇವರು ನಿಂತಿದ್ದಾರೆ. ಅವರು ಇಷ್ಟು ಕಾರ್ಯಗಳು ದಿನಾಗ್ಲೂ ಮಾಡಿಸ್ತಾ ಇರುವಾಗ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕೋ ಬೇಡವೋ? ಅವರಿಗೆ ಕೃತಜ್ಞತೆ ಸಲ್ಲಿಸುವಂತಹ ವಿಧಾನ ಯಾವುದು ಅಂದ್ರೆ, ಒಳಗಿರತಕ್ಕಂಥ ಅವರನ್ನೇ ಪ್ರತಿಮೆಯಲ್ಲಿ ಕರೆದು ಆವಾಹನ ಮಾಡಿ ಅವರಿಗೆ ವಿಶೇಷ ಅಲ್ಲಿ ಪೂಜಾ ಸಲ್ಲಿಸುವುದು ಒಂದು ಕ್ರಮ. ಆದರೆ ನಿತ್ಯದಲ್ಲೂ ಕೂಡ ಇನ್ನು ಎಲ್ಲರನ್ನ ಕರೀಲಿಕ್ಕೆ ನಮಗಾಗಲ್ಲ, ಮನೆಯಲ್ಲಿದ್ದವರನ್ನೇ ನಾವು ನೋಡಿಕೊಡುತ್ತೇವೆ. ಅವರವರ ಮನದ ಅಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ. ನಮ್ಮ ಸುತ್ತ ಇರುವ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು ಯಾರ್ಯಾರಿದ್ದಾರೆ ಅವರೊಳಗೆ ಭಗವಂತ ಈ ತತ್ವಾಭಿಮಾನಿಗಳನ್ನೇ ನೋಡುತ್ತಾ, ಇವರೆಲ್ಲರನ್ನ ನೋಡುತ್ತಾ ನನ್ನೊಳಗಿಷ್ಟು ಉಪಕಾರ ಮಾಡುತ್ತಾ ಇದ್ದೀರಾ, ನನ್ನೊಳಗಿದ್ದ ನಿಮಗೆ ನಾನು ಸ್ವೀಕಾರ ಮಾಡುವ ಭೋಗ ಏನಿದೆ ಅದೇ ಪೂಜಾ, ಹಾಗೆ ನನ್ನ ಸುತ್ತು ಇರತಕ್ಕಂಥ ಎಲ್ಲರಲ್ಲೂ ಇದ್ದು ನೀವು ಸಹಾಯ ಮಾಡುತ್ತಾ ಇದ್ದೀರಾ, ಅಲ್ಲಲ್ಲಿದ್ದ ಅವರಿಗೆ ಅಲ್ಲಲ್ಲಿರುವ ಬಯಕೆಗಳನ್ನು ಪೂರ್ಣ ಮಾಡುವುದೇ ಪೂಜಾ ಅಂತ ಮಾಡುತ್ತಾ ಅಲ್ಲಿ ನಿಲ್ಲಬಾರದು ಅಂತ ಹೇಳುತ್ತಾರೆ. ಇನ್ನೇನದು ಅಂದರೆ, ವಿಶೇಷವಾಗಿ ಇವರನ್ನ ಬ್ರಾಹ್ಮಣರಲ್ಲಿ ಮತ್ತು ವಿಶೇಷವಾಗಿ ಸುವಾಸಿನರಲ್ಲಿ ಆ ಚಿಂತನೆ ಮಾಡಿ ಇಷ್ಟು ಉಪಕಾರ ಮಾಡುವ ನಿಮಗೆ ನಾನು ಪೂಜಾ ಮಾಡುತ್ತಾ ಇದ್ದೇನೆ ಅಂತ ಮಾಡುವುದೇ ಭೋಜನ, ಬ್ರಾಹ್ಮಣ ಭೋಜನ ಅಂತ ಇಟ್ಟುಕೊಳ್ತಾ ಬಂದು. ತತ್ರಾಪಿ ಬ್ರಾಹ್ಮಣ ಭೋಜನಾದಿಗಳು ಚಾಲ್ತಿಯಲ್ಲಿ ಬಂದ ಮೇಲೆ ಇನ್ನೊಂದು ವಿಶೇಷವಾಗಿ ಬಂತು. ಯಾವುದದು ಅಂದ್ರೆ ಫಲಹಾರ ಪೂಜಾ. ಫಲಹಾರವ ಮಾಡುವ ಪರಮ ಪುರುಷನೇ ಅಂತ ಹಾಡು ಮಾಡಿದ್ದಾರೆ. ಯಾಕಿದು ಫಲಹಾರ? ಯದ್ಯಪಿ ನ್ಯಾಯವಾಗಿ ಹೇಳಬೇಕಾದರೆ, ಆಚಾರರ ಮಾತು ಪ್ರಕಾರ ಹೇಳಬೇಕಾದರೆ, ದಶಮಿ 9 ಊಟ, ದ್ವಾದಶಿ 9 ಊಟ, ರಾತ್ರಿ ಫಲಹಾರ ಆಚಾರರು ಹೇಳಲಿಲ್ಲ. ಫಲಹಾರ ಮಾಡಿ ಅಂತ ಅವರು ಹೇಳಲಿಲ್ಲ. ಯದ್ಯಪಿ ದಶಮಿ ದ್ವಾದಶಿ 2 ಊಟ ಮಾತ್ರ ವಿಧಾನ ಮಾಡಿದ್ದವರು, ಯಾಕೆ ಉಪವಾಸ ಮಾಡಿದ್ದಕ್ಕೆ ಶರೀರಕ್ಕೆ ತಡೆಯಲ್ಲ. ಆದರೆ ನಾವು ಹೇಗಾಗಿದ್ದೇವೆ, ಫಲಹಾರ ಮಾಡದಿದ್ರೆ ತಡೆಯಲ್ಲ ಅಂಬೋ ಶಕ್ತಿ ಕಡಿಮೆ ಆಗಿ ಬಂದಿದೆ. ಆದರೆ ಒಂದಂತೂ ಸತ್ಯ, ಇದು ಚಾಲ್ತಿ ತುಂಬಾ ಕಾಲದಿಂದ ಬಂದಿದೆ. ಫಲಹಾರ ಯಾವ ದಿನ ಅಂದ್ರೆ ದ್ವಾದಶಿ ದಿನ ಇಟ್ಟುಕೊಳ್ಳೋದೇ ತುಂಬಾ ಕಡೆ ಬಂದಿದೆ. ವಸಂತ ಪೂಜಾ ಅಂತ ಬಂದಿದೆ. ಇದು ನಮ್ಮಲ್ಲಿ ಮಾಮೂಲಾಗಿ ಚಿಕ್ಕವರಲ್ಲಿ ಮಾತ್ರ ಅಲ್ಲ, ಹಲಿಮಾರಿನಲ್ಲಿ ಅನೇಕ ಕಡೆ ಸ್ವಾಮಿಗಳಲ್ಲಿ ಕೂಡ ದ್ವಾದಶಿ ದಿವಸ ವಸಂತ ಪೂಜಾ ಅಂತ ಮಾಡಿ ಎಲ್ಲರಿಗೂ ಕೊಡೋ ಸಂಪ್ರದಾಯ ಬಂದಿದೆ. ವಸಂತ ಮಾಧವನ ಭಗವಂತನ ವಿಶೇಷ, ಅದು ಇವಾಗ ಕೃಷ್ಣಪಕ್ಷದಲ್ಲಿ ರಮಾ ತ್ರಿವಿಕ್ರಮ ಭಗವಂತನ ವಿಶೇಷ ಆರಾಧನೆ ಮಾಡಿ ಎಲ್ಲರ ಒಳಗಿರತಕ್ಕಂಥ ಭಗವಂತನಿಗೆ ನಾನಾ ಬಗೆಯಾಗಿರತಕ್ಕಂಥ ಏನು ಪದಾರ್ಥಗಳನ್ನು ಮಾಡಿ ಆ ಪದಾರ್ಥಗಳಲ್ಲಿ ಭಗವಂತನ ಚಿಂತನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲರ ಒಳಗಿರತಕ್ಕ ಭಗವಂತನಿಗೆ ಆ ರಸವನ್ನು ಅರ್ಪಣೆ ಮಾಡುತ್ತಾ ನೀ ಕೊಟ್ಟದ್ದು ನಿನಗರ್ಪಿತ ಹರಿಯೇ. ಇಲ್ಲಿ ಪ್ರಧಾನ ಬರಬೇಕಾಗಿದ್ದು ನೀ ಕೊಟ್ಟದ್ದು ನಿನಗೆ ಬೇಡದ್ದು, ನಿನಗೆ ಬೇಡದ್ದು ನೀ ಕೊಟ್ಟದ್ದು ನಿನಗರ್ಪಿತ ಹರಿಯೇ. ನಿನ್ನ ರೂಪಗಳನ್ನು ಸ್ವೀಕಾರ ಮಾಡಿ, ಸ್ವಾಖ್ಯ ರಸವನ್ನು ಸ್ವೀಕಾರ ಮಾಡಿ, ಪದಾರ್ಥ ಶುದ್ಧಿ ಮಾಡಿ, ನಿನ್ನನ್ನೇ ಚಿಂತನೆ ಮಾಡುವ ಪ್ರಸಾದವನ್ನು ನಮಗೆ ಕೊಡು. ಆ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ನಿನ್ನದೇ ಚಿಂತನೆ ಬರ್ತಾ ಬರುತ್ತೆ. ಆದ್ದರಿಂದ ಇವತ್ತು ವಿಶೇಷವಾಗಿ ಯಾವ ಭಜನಾ ಮಂಡಳಿ, ಕೃಷ್ಣ ತುಳಸಿ ಭಜನಾ ಮಂಡಳಿ ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಫಲಹಾರ ಪೂಜಾ ಮಾಡಬೇಕು ಎಂದು ಸಂಕಲ್ಪ ಮಾಡಿದ್ದು ಬಹಳ ವಿಶೇಷ ಸಂಗತಿ. ಅದರಲ್ಲೂ ಭಗವಂತನ ಸಂಕಲ್ಪಕ್ಕೆ ಬಂದಿದೆ ಅಂತ ಅರ್ಥ. ಯಾವುದಾದ್ರೂ ಕಾರ್ಯ ಆಗಬೇಕಾದರೆ ಹೌದಾ, ಬಹಳ ವಿಶೇಷಮ್ಮ. ಯಾವುದಾದ್ರೂ ಕಾರ್ಯ ನಡೆಯಬೇಕು ಅಂತಾದರೆ ಸಂಕಲ್ಪ ಯಾರದ್ದಾಗಬೇಕು? ದೇವರದ್ದು ಮೊದಲು ಆಗಬೇಕು. ನಮ್ಮ ಕರ್ಮಾನುಸಾರ ಅವಸಂಕಲ್ಪ ಮಾಡಿ ನಮ್ಮ ತಲೆಯಲ್ಲಿ ಪ್ರೇರಣೆ ಮಾಡಿ ನಂತರ ನಮಗೆ ಕೊಡ್ತಾನೆ. ನಾ ಸಂಕಲ್ಪ ಮಾಡಿದೆ ಹೀಗಾಯಿತು ನಾವೆಲ್ಲ ಅಂದುಕೊಂಡುವು ಅಂತ ಭಾವನೆ ಕೊಡ್ತಾನೆ. ಅದರಿಂದ ಇಷ್ಟೂ ಕರ್ಮ ಮಾಡುವಾಗ ನೀ ಕೊಟ್ಟ ತಿಳುವಳಿಕೆ ನಿನ್ನ ಇಚ್ಛಾನುಸಾರ ಇಚ್ಛಾ ಆದ್ದರಿಂದ ನಡೆಯಿತು ಹರಿಯೇ. ಅದಕ್ಕೆ ದೇವರನ್ನ ಕೇಳಿಕೊಡ್ತಾರೆ, ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ. ಯಾಕೆ ದೇವರ ಚಿತ್ತಕ್ಕೆ ವಿರುದ್ಧವಾದ ಇಚ್ಛಾ ನಮಗೆ ಬಂತ ನಡೆಯಲ್ಲ ಅಷ್ಟೇ, ಇನ್ನೇನೂ ಆಗಲ್ಲ, ದೇವರದ್ದು ಮಾತ್ರ ನಡೆಯುತ್ತೆ. ಅದಕ್ಕೆ ನಿನ್ನ ಚಿತ್ತಕ್ಕೆ ಅನುಸಾರವಾದ ಚಿತ್ತ ಬಂದುಬಿಟ್ರೆ ನನಗೆ ಇನ್ಯಾವ ತೊಂದರೆಯೂ ಇರಲ್ಲ, ಎಲ್ಲ ಸುಖವೇ ಆಗುತ್ತೆ. ಅರ್ಥ ಆ ನಿನ್ನ ಚಿತ್ತಕ್ಕೆ ಬಂದದ್ದು ನನಗೆ ದುಃಖಕರ ಆಗಿರಬಹುದು, ಈ ಜೀವನದಲ್ಲಿ ಸುಖವೂ ಕೊಡಬಹುದು ದುಃಖವೂ ಕೊಡಬಹುದು, ಆದರೆ ಅದು ನನ್ನ ಒಳ್ಳೆಯದಕ್ಕಾಗಿಯೇ ಕೊಡತಾ ಇದ್ದಿ ಎಂಬ ಎಚ್ಚರ ನನಗೆ ಕೊಡು ಹರಿಯೇ. ಅದನ್ನು ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ದೇವರನ್ನು ಪ್ರಾರ್ಥನೆ ಮಾಡಿ ಆ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನ ಸ್ವೀಕಾರ ಮಾಡಿ ಹೋಗುವುದು ಫಲಹಾರ ಪೂಜೆ. ಆದರೆ ಇನ್ನೊಂದು ವಿಶೇಷ ಏನು ಅಂದ್ರೆ ಭಗವಂತನ ಚಿಂತನೆಯೇ ಫಲಹಾರ. ಊಟ ಅಂದ್ರೆ ಸಮಾಧಿ ಏಕಪ್ರಕಾರ ನೋಡಿ. ಊಟ ಅಂದ್ರೆ ಹೊಟ್ಟೆ ತುಂಬುವವರೆಗೂ ಸರಿಯಾಗಿ ಕಂಟಿನ್ಯೂ ಆಗಿರುತ್ತದೆ. ಚೂರು ತಿಂದು ಎದ್ದು ಹೋಗಿ ಮತ್ತು ಮಾಡಿ ಅಂತ ಊಟ ನಮ್ದಲ್ಲ. ಊಟ ಅಂದ್ರೆ ಒಂದು ಸಲ ಶುರುವಾಗಿ ಮತ್ತೆ ಆ ಪೋಷಣ ತಗೊಳ್ಳೋವರೆಗೆ ಹೊಟ್ಟೆ ತುಂಬುವವರೆಗೆ ಒಳಗೆ ಹಾಕ್ತಾನೇ ಇರ್ತೇವೆ, ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಹೌದಲ್ವಾ? ಅದರಲ್ಲೂ ಒಂದಲ್ಲ ಎರಡಲ್ಲ, ನಾನಾ ಬಗೆ ಬಗೆ ಪದಾರ್ಥಗಳನ್ನ ನೋಡಿ 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 ತಗೊಳ್ತೀವಲ್ಲ. ಸಾಧನೆಯಲ್ಲೂ ಕೂಡ ಊಟ ಅಂದ್ರೆ ಇದೆ. ಯಾವುದು ಅಂದ್ರೆ ದೇವರ ಕುರಿತಾದ ಚಿಂತನೆ, ಎಡಬಿಡದ ಚಿಂತನೆ, ಅದನ್ನ ಧ್ಯಾನ ಅಂತ ಹೇಳುತ್ತಾರೆ. ದೇವರ ಕುರಿತಾದ ಧ್ಯಾನ ಎಡಬಿಡದೆ ಬರಬೇಕು. ದೇವರ ಬಗೆ ಬಗೆಯಾದ ಚಿಂತನೆ, ಒಂದೇ ರೀತಿಯಾದ್ದಲ್ಲ, ನಾನಾ ರೀತಿಯಾದ ಚಿಂತನೆ ಬರ್ತಾ ಆನಂದ ಪಡುವುದು ಅದು ಊಟ ಆದರೆ, ಮಧ್ಯೆ 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 ಭಗವಂತನ ಚಿಂತನೆ ಮಾಡುತ್ತಾ ಸ್ವಾಮಿ ಅಷ್ಟು ಕೊಡ್ಲಿಕ್ಕಾಗಲ್ಲ, ಚುರಾದ್ರೂ ಮಾಡ್ತೇವೋ ಅಂದಾಗ ಇದು ಫಲಹಾರ ಆಗುತ್ತೆ. ಏನದು? ಭಗವಂತನ ಖಂಡ ಸ್ಮೃತಿ ಫಲಹಾರ, ಅಖಂಡ ಸ್ಮೃತಿ ಭೋಜನ. ಯಾರಿಗೆ ಈ ಹೊರಗಿನ ಭೋಜನ ಹೊರಗಿನ ಫಲಹಾರ ದೇಹಕ್ಕಾದರೆ, ದೇವರ ಚಿಂತನೆ ಅಂದರೆ ಅಖಂಡವಾದ ಭಗವಂತನ ಚಿಂತನೆ ಜೀವನಿಗೆ ಊಟ, ಬಿಟ್ಟು ಬಿಟ್ಟು ಖಂಡ ಸ್ಮೃತಿ ಜೀವನಿಗೆ ಫಲಹಾರ, ಜ್ಞಾನದ ನೆನಪಾಗುತ್ತೆ. ಆದ್ದರಿಂದ ಇಷ್ಟು ಹೊತ್ತು ಹೇಳಿದ್ದಾಯಿತು. ಒಂದು ಭಾಗವತ ಶ್ಲೋಕವನ್ನು ನೋಡಿದರೆ ಸಾಕು, ನಾವು ಮಾಡುವ ಕಾರ್ಯಕ್ರಮ ಪೂರ್ಣ ಆಗಿ ಬಿಡುತ್ತೆ. ಭಾಗವತ ಪ್ರತಿಪಾದ್ಯನಾಗಿರತಕ್ಕಂಥ ಶ್ರೀಹರಿಯ ಒಂದು ಏನು ವಿಶೇಷ ತಿಳುವಳಿಕೆ ಇದೆ ಅದು ಬಂದರೆ ಸಾಕಂತೆ ನಮಗೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಧ್ಯಾತ್ಮ ಪ್ರಕರಣ ಅಂತ ಬರ್ತಾ ಇದೆ. ಬಿಂಬೋಪಾಸಕರಾದಂಥ ಗುರುಗಳು ನಮಗೆ ಸಿಕ್ಕ ಮೇಲೆ ಆ ಗುರುಗಳು ನಮ್ಮ ಒಳಗಿರತಕ್ಕಂಥ ಭಗವಂತನ ಕುರಿತಾದ ಉಪದೇಶವನ್ನು ಕೊಟ್ಟ ಮೇಲೆ ನಾವು ವಿಶೇಷವಾದ ರೀತಿಯಲ್ಲಿ ಅವನ ಚಿಂತನೆಯಲ್ಲಿ ತೊಡಗುತ್ತೇವೆ. ಆದರೆ ಇಲ್ಲಿ ಸಾಮಾನ್ಯ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ನಮ್ಮ ಹೃದಯದಲ್ಲೇ ಇದ್ದುಕೊಂಡು ನಮಗೇನೇ ಗೊತ್ತಿಲ್ಲದೆ, ನಮಗೂ ಗೊತ್ತಿಲ್ಲದೆ ನಮ್ಮೊಳಗೇ ಇದ್ದುಕೊಂಡು ನಮಗೇ ಉಪಕಾರ ಮಾಡುತ್ತಾ, ಮಾಡಿದ ಉಪಕಾರವನ್ನು ನಮಗೇ ತಿಳಿಸದೆ ನಾವು ಆ ಉಪಕಾರದಿಂದ ಸಂತೋಷವಾಗಿದ್ದರೆ ನಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡುವ ವ್ಯಕ್ತಿಯೇ ನಮ್ಮ ಭಗವಂತ. ಅವನೆಲ್ಲಿದ್ದಾನೆ ಅಂದರೆ ಎಲ್ಲರ ಹೃದಯದಲ್ಲಿ, ಹೃದಯ ಗುಹೆಯಲ್ಲಿ ಸ್ವಾಮಿ ಸೇರಿಕೊಂಡಿದ್ದಾನಂತೆ. ಅಂಥ ಭಗವಂತ ಒಳಗಿದ್ದ ಸ್ವಾಮಿ ಇದ್ದಾನಲ್ವ, ಇವನ ಕುರಿತು ಕೆಲವು ಕೆಲವು ಮಾತನ್ನ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಈ ಭಗವಂತ ನಮ್ಮೊಳಗಿದ್ದಾನ ಅಂದ್ರೆ ಹೇಳುತ್ತಾರೆ, ಭೂತೈಹಿ ಮಹದ್ಭಿಹಿ ಯಹ ಇಮಾಕ್ ಪುರೋ ವಿಭುರ ನಿರ್ಮಾಯ ಶೇತೆ ಯದಮೋಷು ಪೌರುಷ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ. ಒಳ್ಳೆ ಅದ್ಭುತವಾದ ಆನಂದವನ್ನು ನಮ್ಗೆ ತಂದು ಕೊಡ್ತಾ ಇದ್ದಾರೆ. ನಾವು ಚಿಂತನೆ ಮಾಡಬೇಕಾದ ಕ್ರಮ ಇಡೀ ಸಾಧನೆಯ ಚೌಕಟ್ಟನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಭೂತೈಹಿ ಮಹದ್ಭಿಹಿ ಅಂದರೆ ವಿಶೇಷವಾಗಿರತಕ್ಕಂಥ ಪೃಥ್ವಿ ಮೊದಲಾದ ಭೂತಗಳು, ಇವುಗಳಿಂದ ಇಮಾಹ ಪುರಹ ನಿರ್ಮಾಯ, ಈ ಇಡೀ ಜಗತ್ತಿನಲ್ಲಿರತಕ್ಕಂಥ ಬ್ರಹ್ಮಾಂಡದಲ್ಲಿರತಕ್ಕಂಥ ಎಲ್ಲ ಪುರಗಳು ಅಂದರೆ ಶರೀರಗಳು ಭಗವಂತ ನಿರ್ಮಾಣ ಮಾಡಿ, ಅಮೋಷು ಶೇತೆ ಎಲ್ಲಾ ಪುರಗಳಲ್ಲಿ ಭಗವಂತ ತಾನು ಮಲಗಿದ್ದಾನೆ, ಎಲ್ಲರಲ್ಲೂ ಮಲಗಿದ್ದಾನೆ. ಆದ್ದರಿಂದ ಪುರಿ ಶೇತೆ ಇತಿ ಪುರುಷ ಅಂತ ಹೇಳ್ತಾ ಇದ್ದಾರೆ. ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕ, ಇಲ್ಲಿದ್ದ ಸ್ವಾಮಿ ಏನು ಮಾಡುತ್ತಾ ಇದ್ದಾನೆ ಅಂದರೆ, ಹದಿನಾರು ರೂಪಗಳಿಂದ ಇದ್ದುಕೊಂಡು ಹದಿನಾರು ಸ್ಥಾನಗಳಲ್ಲಿದ್ದುಕೊಂಡು ಹದಿನಾರು ರೀತಿಯಾಗಿ ಭೋಗವನ್ನು ಸ್ವೀಕಾರ ಮಾಡುತ್ತಾನೆ. ಭುಂಕ್ತೆ ಗುಣಾನ್ ಅಂತ ಹೇಳ್ತಾರೆ, ಗುಣಗಳು ಗುಣಗಳನ್ನು ಸ್ವೀಕಾರ ಮಾಡುತ್ತಾನಂತೆ. ಏನಿದು ಹದಿನಾರು ಅಂದರೆ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ ತನ್ಮಾತ್ರ ಸೇರಿಕೊಂಡು ಹದಿನೈದಾಯಿತು, ಒಂದು ಮನಸ್ಸು, ಇಷ್ಟು ಹದಿನಾರು ಕಲೆಗಳೇನಿವೆ ಅಥವಾ ಇಂದ್ರಿಯಗಳು ನಮ್ಮಲ್ಲಿ ಏನಿವೆ, ಈ ಹದಿನಾರರಲ್ಲಿ ಹದಿನಾರು ರೂಪಗಳಿಂದ ಭಗವಂತ ಇರ್ತಾನೆ. ಆ ಹದಿನಾರು ರೂಪಗಳಿಂದ ನಿಂತ ಭಗವಂತ ಏನು ಮಾಡುತ್ತಾ ಇದ್ದಾನೆ, ಷೋಡಶ ಆತ್ಮಕಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹದಿನಾರು ರೂಪಗಳಿಂದ ಈ ಹದಿನಾರು ಸ್ಥಾನಗಳಲ್ಲಿ ತನ್ನದೇ ಆದ ವಿಶೇಷವಾದ ಅಂಶ ರೂಪಗಳಿಂದ ನಿಲ್ಲುತ್ತಾನೆ. ಅಂಶ ರೂಪಗಳಿಂದ ನಿಂತು ಏನು ಮಾಡುತ್ತಾ ಇದ್ದಾನೆ? ಗುಣಾನ್ ಭುಂಕ್ತೆ, ಅಂದರೆ ಹದಿನಾರು ರೀತಿಯಾದ ಭೋಗಗಳನ್ನು ಅನುಭವಿಸ್ತಾ ಇದ್ದಾನೆ. ಇಲ್ಲಿ ಪ್ರಶ್ನೆ ಬರುತ್ತೆ, ಭಗವಂತನಿಗೆ ಭೋಗ ಅಂದ್ರೆ ಏನು? ಅಂದರೆ ಅವನದ್ದೇ ಆದ ಸ್ವಾಕ್ಷರಸವನ್ನು ಸ್ವೀಕಾರ ಮಾಡುವುದೇ ದೇವರಿಗೆ ಭೋಗ. ಅದು ಬಿಟ್ಟರೆ ಬೇರೆ ಭೋಗ ಇಲ್ಲ. ಭೋಗ ಶಬ್ದ ಅದಕ್ಕೆ ಪ್ರಯೋಗ. ಅಲ್ಲೂ ಮತ್ತು ನೋಡಿದರೆ ನಾವು ಭೋಗ ಪಡ್ತಾ ಇರ್ತೇವೆ, ಇಲ್ಲದ ಸುಖ ಬರ್ತಾ ಇರುತ್ತೆ, ನಮಗೆ ಭೋಗ ಬರ್ತಾ ಇರುತ್ತೆ. ಹಾಗೆ ದೇವರಲ್ಲಿ ಸುಖದ ಸುಖ ಕಡಿಮೆ ಇತ್ತು. ಈ ಭೋಗ ಪಟ್ಟದ್ದಕ್ಕೆ ಹದಿನಾರು ರೀತಿಯಲ್ಲಿ ದೇವರಿಗೆ ಸುಖ ಜಾಸ್ತಿ ಆಯಿತು ಅಂತ ತಿಳುವಳಿಕೆ ಬೇಡ. ಭುಂಕ್ತೆ ಗುಣ ಅಂದ್ರೆ ಈ ಎಲ್ಲಾ ಹದಿನಾರು ಸ್ಥಾನಗಳಲ್ಲಿದ್ದು ನಮಗೆ ಭಗವಂತ ಭೋಗವನ್ನ ಕೊಡತಾ ಇದ್ದಾನೆ. ಹದಿನಾರು ರೀತಿಯಾದ ಭೋಗವನ್ನ ಕೊಡುತ್ತಾನೆ. ಇರೋದೇನೋ ಐದೆ, ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಆಯಾ ಇಂದ್ರಿಯಗಳ ಮೂಲಕ ಸ್ವೀಕಾರ ಮಾಡುವಾಗ ಅಲ್ಲಲ್ಲಿ ಇವೆಲ್ಲ ವಿಭಾಗ ಆಗ್ತಾ ಬರುತ್ತೆ. ಯದ್ಯಪಿ ಈ ಐದು ರೀತಿಯಾದ ಭೋಗ ಪಡೋದು ಎಲ್ಲಿ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಮಾತ್ರ ಬರೋದು. ಮನಸ್ಸಿಲ್ಲದೆ ಜ್ಞಾನೇಂದ್ರಿಯಗಳ ಮೂಲಕ ಸುಖ ಜೀವನಿಗೆ ಸಿಗಲ್ಲ, ಮನಸ್ಸಿರಲೇಬೇಕು. ಹಾಗಾದರೆ ಮನಸ್ಸಿನ ಮೂಲಕ ಇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಭಗವಂತ ಭೋಗ, ಮೂರು ಗುಣಗಳಿಂದ ಏರ್ಪಟ್ಟ ಪದಾರ್ಥಗಳಲ್ಲಿ ಸಿಗುವಂತಹ ತನ್ನ ಸ್ವಾಖ್ಯರಸವನ್ನ ಸ್ವೀಕಾರ ಮಾಡುತ್ತಾನೆ ಅಂತಾಯಿತು. ಇಲ್ಲಿ ಷೋಡಶ ಅಂತ ಯಾಕೆ ಹೇಳಿದ್ರು? ಷೋಡಶ ರೀತಿಯಾಗಿರತ್ತ ಹದಿನಾರು ರೀತಿಯಾಗಿರತಕ್ಕಂಥ ಭೋಗಗಳನ್ನು ಸ್ವೀಕಾರ ಮಾಡುತ್ತಾನೆ ಅಂದ್ರೆ ಆ ಭೋಗಗಳು ಹದಿನಾರು ರೀತಿ ಹೇಗೆ? ಪಂಚ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟ ಭೋಗಗಳಾದರೆ ಅದು ಕರ್ಮೇಂದ್ರಿಯಗಳ ಮೂಲಕವೂ ಬರ್ತಾ ಇರುತ್ತೆ. ನೋಡಿ, ಕೇವಲ ಜ್ಞಾನೇಂದ್ರಿಯಗಳಿಂದ ಭೋಗ ಡೈರೆಕ್ಟ್ ಆಗಿ ಬರಲ್ಲ, ಮನಸ್ಸಿನ ಮೂಲಕವೇ ಬರಬೇಕು. ಹಾಗೆ ಕರ್ಮೇಂದ್ರಿಯಗಳ ಮೂಲಕ ಭೋಗ ಬರಬೇಕು ಅಂತಾದರೆ ಜ್ಞಾನೇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕವೇ ಬರಬೇಕು. ಹಾಗಾದರೆ ಒಂದೊಂದು ಭಾಗ 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 ಆಗ್ತಾ ಬಂತು. ಕೇವಲ ಜ್ಞಾನೇಂದ್ರಿಯಗಳಿಂದ ಬರುವ ಭೋಗ ಎಷ್ಟು? ಐದು ರೀತಿ. ಕರ್ಮೇಂದ್ರಿಯಗಳಿಂದ ಭೋಗ ಬರುವುದೆಷ್ಟು ಅಂದರೆ ಐದು ರೀತಿ. ಅದರೊಳಗೆ ಮತ್ತು ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಸೇರಿತು, ಒಟ್ಟಾರೆ ಎಷ್ಟಾಯಿತು? ಹದಿನಾರು ರೀತಿಯಾದ ಭೋಗ ಬಂತು. ಆ ಹದಿನಾರು ರೀತಿಯಾಗಿರತಕ್ಕಂಥ ವಿಧ ವಿಧವಾದಂಥ ಆ ಭೋಗಗಳನ್ನ ಜೀವನಿಗೆ ಕೊಡಬೇಕು ಅಂತ ದೇವರಿಗೆ ಸಂಕಲ್ಪ. ಅಲ್ಲಿರುವ ತನ್ನ ರೂಪವನ್ನ ತಾನು ಸ್ವೀಕಾರ ಮಾಡಿದರೆ ಹೊರತು ಜೀವನಿಗೆ ಭೋಗ ಬರಲ್ಲ. ಅದಕ್ಕಾಗಿ ಭಗವಂತ ಆಯಾ ರೂಪಗಳನ್ನ ಷೋಡಶ ಗುಣಾನ್ ಭುಂಕ್ತೆ ಷೋಡಶಾತ್ಮಕ ಹದಿನಾರು ರೂಪಗಳಿಂದಿರ್ತಾನೆ. ಅಂಥ ಸ್ವಾಮಿ ಮೇ ವಚಾಂಸಿ ಭಗವಾನ್ ಅಲಂಕಶಿಷ್ಟ, ನನ್ನ ಮಾತುಗಳಲ್ಲಿ ಅಂದರೆ ನನ್ನ ಬುದ್ಧಿಯಲ್ಲಿ ನನ್ನ ಮಾತಿನಲ್ಲಿ ಸದಾ ಆ ಹದಿನಾರು ರೂಪಗಳ ಚಿಂತನೆ ಬರಲಿ. ಇಡೀ ನಮ್ಮ ಜೀವನದ ಸಾಧನೆಯ ಚೌಕಟ್ಟನ್ನು ಹೇಳ್ತಾ ಬರ್ತಾ ಇದ್ದಾರೆ. ಸಾಧನೆ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ, ಯಾವುದೇ ರೀತಿಯಲ್ಲಿ ಶ್ರೀಹರಿಯ ಪದಾರವಿಂದದಲ್ಲಿ ಎಡಬಿಡದೆ ಮನಸ್ಸಿರುವುದೇ, ಆಧಾರಪೂರ್ವಕವಾಗಿ ಮನಸ್ಸಿರುವುದೇ ಸಾಧನ ಅಂತ ನಿಷ್ಕರ್ಷ ಮಾಡಿದರು. ಏನಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಾಬ್ಜಯೋಹೋ ಇದಮೇವ ಸಾಧನ ಮೇರಿತಂ. ಶ್ರೀಹರಿಯ ಪದಾರವಿಂದದಲ್ಲಿ ಜೀವನದ ಪ್ರತಿಯೊಂದು ಕ್ಷಣ ಆಧಾರಪೂರ್ವಕವಾಗಿ ನಾವು ಮನಸ್ಸನ್ನು ಇಟ್ಟರೆ ಅದೇ ಸಾಧನ. ಆಧಾರಪೂರ್ವಕವಾಗಿ ಪ್ರತಿಯೊಂದು ಕ್ಷಣ ದೇವರಲ್ಲಿ ಮನಸ್ಸಿಡೋದು ಅಂದ್ರೆ ಹೇಗಿಡಬೇಕು? ಆ ಮನಸ್ಸಿಡೋದರ ಲಕ್ಷಣ ಏನು? ಫೈನ್ ಟ್ಯೂನಿಂಗ್ ಹೇಗೆ ಅಂದರೆ ಹದಿನಾರು ಸ್ಥಾನಗಳಲ್ಲಿರುವ ದೇವರನ್ನ ಅಂದರೆ ಹದಿನಾರು ಸ್ಥಾನಗಳಲ್ಲಿ ನಿಂತು ಹದಿನಾರು ರೀತಿಯಾದ ಗುಣಗಳನ್ನು ಸ್ವೀಕಾರ ಮಾಡತಕ್ಕ ಹದಿನಾರು ರೂಪಗಳ ಪಾದಗಳಲ್ಲಿ ನಮ್ಮ ಮನಸ್ಸಿರಬೇಕು. ಇದು ನಿಷ್ಕರ್ಷ ಕೊಟ್ಟರು. ದೇವರ ಪಾದದಲ್ಲಿ ಸತತ ಆಧಾರದಿಂದ ಇರುವುದೇ ಸಾಧನ ಅಂತಾದರೆ ಆ ದೇವರ ಪಾದ ಯಾವುದು, ಯಾವ ರೂಪದ ಪಾದ ಅಂದರೆ ಹದಿನಾರು ಸ್ಥಾನದಲ್ಲಿರುವ ಹದಿನಾರು ಭಗವದ್ ರೂಪಗಳ ಪದಾರವಿಂದದಲ್ಲಿ ಏಕಪ್ರಕಾರ ಮನಸ್ಸಿರುವುದೇ ಸಾಧನ ಅಂದ್ರು. ದೇವರ ಪಾದದಲ್ಲಿ ಮನಸ್ಸಿರಬೇಕು. ಹಾಗಾದರೆ ಒಂದೊಂದು ಇಂದ್ರಿಯದಿಂದ ಭೋಗ ಬರುವಾಗ ಆಯಾ ಇಂದ್ರಿಯಗಳಲ್ಲಿರುವ ಭಗವದ್ ರೂಪ, ಪದಾರ್ಥಗಳಲ್ಲಿರುವ ಭಗವದ್ ರೂಪ, ಆ ಇಂದ್ರಿಯದ ವ್ಯಾಪಾರದಲ್ಲಿರುವ ಭಗವದ್ ರೂಪ ಎಲ್ಲವನ್ನ ನೆನೆಯುತ್ತಾ ಆಯಾ ಇಂದ್ರಿಯದ ಭೋಗ ಪಡುವುದೇ ದೊಡ್ಡ ಯಜ್ಞ. ಇದನ್ನೇ ಕೃಷ್ಣ ಹೇಳುತ್ತಾನೆ, ಇಂದ್ರಿಯಗಳಿಂದ ಭೋಗ ಪಡುವುದೇ ಯಜ್ಞ ಅಂತ ಮಾಡುತ್ತಾರೆ ಜ್ಞಾನಿಗಳಾದವರು. ಹಾಗಾದರೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ತಿನ್ನೋದು, ಕೂಡೋದು, ಏಳುವುದು, ಕುಡಿಯೋದು, ಮಲಗೋದು ಎಲ್ಲವೂ ಸುಖಕ್ಕೆ ಕಾರಣ ಆಯಿತು ಅಂತಾದರೆ ಆ ಎಲ್ಲಾ ಕಾರ್ಯಗಳಲ್ಲೂ ಸುಖ ಬರ್ತಾ ಇದ್ದರೆ ಆಯಾ ಕಾರ್ಯಗಳಲ್ಲಿ ಬೆಳಗ್ಗಿಂದ ರಾತ್ರಿ ಪರ್ಯಂತ ಈ ಹದಿನಾರು ಸ್ಥಾನಗಳು ಬಿಟ್ಟರೆ ಬೇರೊಂದರಿಂದ ಬೇರೆ ವ್ಯಾಪಾರ ಆಗಲ್ಲ. ಹದಿನಾರು ರೂಪಗಳಿಂದಲೇ ಭಗವಂತನದ್ದು ಎಲ್ಲ ವ್ಯಾಪಾರ ಮಾಡಿಸ್ತಾ ಇದ್ದ, ನಮ್ಮ ಎಲ್ಲ ವ್ಯಾಪಾರ ಅದರಲ್ಲೇ ಬರುತ್ತೆ. ಅವಾಗ ಏನು ಮಾಡಬೇಕು? ಹದಿನಾರು ರೂಪಗಳ ಚಿಂತನ, ಹದಿನಾರು ಭಗವಂತನ ಕ್ರಿಯೆಗಳ ಚಿಂತನ, ಹದಿನಾರು ಸ್ಥಾನಗಳಲ್ಲಿ ಭಗವಂತ ಪ್ರಕಟ ಮಾಡುವ ಗುಣಗಳ ಚಿಂತನ ಇಟ್ಟುಕೊಂಡು ಆಯಾ ಕಾಲಕ್ಕೆ ಆಯಾ ಇಂದ್ರಿಯದ ವ್ಯಾಪಾರ ಆಗುವಾಗ ಅಲ್ಲಲ್ಲಿರುವ ದೇವರನ್ನ ಸದಾ ಸ್ಮರಣೆ ಮಾಡುತ್ತಾ ಪ್ರತಿಯೊಂದು ಇಂದ್ರಿಯದಲ್ಲೂ ಆಯಾ ವ್ಯಾಪಾರದಲ್ಲೂ ದೇವರನ್ನ ನೆನೆಯುತ್ತಾ ನೆನೆಯುತ್ತಾ ಬಂದು ಕೊನೆಗೆ ದೇವರಿಗೆ ಆ ಎಲ್ಲವನ್ನ ಅರ್ಪಣೆ ಮಾಡುವುದೇ ಸಾಧನ. ಇಷ್ಟು ಸಾಧನೆ ಮಾಡಿ ಅದನ್ನ ಬಾಯಿಯಿಂದ ದೇವರಿಗೆ ಹೇಳಬೇಕಂತೆ, ಸ್ವಾಮಿ ನನ್ನ ಮಾತಿನಲ್ಲಿ ವಿಶೇಷವಾಗಿ ಹದಿನಾರು ರೂಪಗಳ ಚಿಂತನೆ ಕೊಡು ಹರಿಯೇ ಅಂದ್ರು. ಅಲ್ಲ, ಹದಿನಾರು ರೂಪಗಳ ಚಿಂತನೆ ನಮಗೆ ಎಲ್ಲಿಂದ ಬರುತ್ತೆ ಅಂದ್ರೆ ಒಂದ್ಸಲ ಷೋಡಶಿಗೆ ಹೋಗಿ, ಈ ಹದಿನಾರು ರೂಪಗಳಿಂದ ಹದಿನಾರು ಸ್ಥಾನಗಳಲ್ಲಿ ನಿಂತು ಹದಿನಾರು ರೀತಿಯಲ್ಲಿ ನಮಗೆ ಭೋಗ ಕೊಡುವ ದೇವರ ಅಪರೂಪದ ಚಿಂತನೆಯೇ ಸಾಧನ ಅಂತಾದರೆ ಅಂಥ ಸಾಧನೆಯನ್ನ ಪೂರ್ಣವಾಗಿ ಚೆನ್ನಾಗಿ ತಿಳಿಸಿಕೊಟ್ಟದ್ದೇ ಷೋಡಶಿ. ಅದಕ್ಕೆ ಹೊರಟದ್ದು ಹದಿನಾರು ಅಂತಿಟ್ಟುಕೊಂಡು ಹೊರಟದ್ದೇ ಅವರು. ಹದಿನಾರು ಕಲೆಗಳಿರುವಂತಹ ಲಿಂಗ ದೇಹದ ಭೇದ ಆಗಬೇಕಾದರೆ ಹದಿನಾರು ಕಲೆಗಳ ಪರಿಚಯ ಆಗಬೇಕು. ಹದಿನಾರು ಕಲೆಗಳೇ ಇವು. ಈ ಹದಿನಾರರಲ್ಲಿರುವ ಹದಿನಾರು ಭಗವದ್ ರೂಪಗಳ ಸ್ಮರಣೆ ಮಾಡಿದರೆ ಹದಿನಾರು ಕಲೆಗಳ ಭೇದನ ಆಗುತ್ತೆ. ಹದಿನಾರು ಕಲೆಗಳ ಭೇದನ ಆಗಬೇಕಾದ್ರೆ ಪರಿಚಯ ಆಗಬೇಕಲ್ಲ ಅಂದರೆ ಅದು ಪರಿಚಯ ಮಾಡಿಕೊಟ್ಟದ್ದೇ ಹದಿನಾರು ಪ್ರಕರಣಗಳಲ್ಲಿ. ಇಡೀ ಜೀವನದಲ್ಲಿ ನಮ್ಮ ಸಾಧನೆ ಏನು ಅಂತ ಚೌಕಟ್ಟು ಹಾಕಿ ಇಷ್ಟು ಅಂತ ತೋರಿಕೊಟ್ಟದ್ದೇ ಷೋಡಶಿಯಲ್ಲಿ. ಹಾಗಾದರೆ ಷೋಡಶಿ ಪ್ರಕಾರ ಯಾರಾದರೆ ಹದಿನಾರು ವಿಶೇಷವಾಗಿರತಕ್ಕಂಥ ಈ ರೂಪಗಳ ಚಿಂತನೆ ಸತತ ಮಾಡುತ್ತಾ ಬರ್ತಾರೆ ಅವರಿಗೆ ಷೋಡಶ ರೂಪದ ಭಗವಂತನ ಅನುಗ್ರಹ ಆಗಿಬಿಡುತ್ತೆ. ಅದಕ್ಕೆ ನೋಡಿ, ನರಸಿಂಹ ಅಂದುಕೊಳ್ಳಿ, ಷೋಡಶ ಬಾಹು ನರಸಿಂಹ ಷೋಡಶ. ದೇವ ಹೇಳ್ತಾ ಇದ್ದಾನೆ, ನಾನು ಹದಿನಾರು ಕೈಗಳಿಂದ ಬರ್ತೇನೆ, ಹದಿನಾರು ಕಲೆಗಳು ಕೂತಿವೆ, ಹದಿನಾರು ಕಲೆಗಳ ಬಂಧ ನಿಮಗಿದೆ, ಆ ಒಂದೊಂದು ಬಂಧವನ್ನ ಒಂದೊಂದು ಕೈಯಿಂದ ತೆಗೆದು ಬಿಡುತ್ತೇನೆ. ಅದರಲ್ಲೂ ಕೂಡ ಹೇಳುತ್ತಾನೆ, ಒಂದೊಂದು ಕಲೆಯಲ್ಲೂ ಕೂಡ ನಂದು ಒಂದೊಂದು ರೂಪ ಅಂತ ನೋಡಿದಿರಲ್ಲ, ಆ ಒಂದೊಂದು ರೂಪ ಕೂಡ ಐದೈದು ರೂಪಾತ್ಮಕವಾದಯ್ಯ ಅಂತ. ಹದಿನಾರು ಕೈಗಳಿಟ್ಟುಕೊಂಡು ಬಂದ, ಹದಿನಾರು ಕೈಗಳಿಗೂ ಒಂದೊಂದಕ್ಕೂ ಐದೈದು ಬೆರಳು ಹೌದಾನೆ. ಆ ಬೆರಳು ಎಂತಹದ್ದು? ಸುಮ್ಮನೆ ನಾವು ಏನೋ ಬುದ್ಧಿಗೆ ತೋಚಿದಂತೆ ಹೇಳದಲ್ಲ, ಹೊಡೆದಂತೆ ಹೇಳೋದಲ್ಲ. ಷೋಡಶಿರ್ ಹೇಳುತ್ತಾರೆ, ದೇವರ ಕೈ, ಆ ಕೈಯಲ್ಲಿರುವ ಬೆರಳುಗಳೆಲ್ಲ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ರೂಪಗಳಿಂದಲೇ ಎಲ್ಲಾ ಕೈಗಳೂ ಇವೆ. ಹಾಗೆ ಹದಿನಾರು ಸ್ಥಾನಗಳಲ್ಲಿರುವ ಹದಿನಾರು ರೂಪಗಳು ಕೂಡ ಪಂಚರೂಪಾತ್ಮಕವಾದ್ದು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಾತ್ಮಕವಾದಂಥ ಹದಿನಾರು ರೂಪಗಳನ್ನ ಹದಿನಾರು ಸ್ಥಾನಗಳಲ್ಲಿ ಸದಾಕಾಲದಲ್ಲಿ ಆಯಾ ಇಂದ್ರಿಯ ವ್ಯಾಪಾರ ಆಗುವಾಗ ಚಿಂತಿಸಿ ಆ ಪ್ರಕಟವಾದ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಪ್ರಧಾನ ಸಾಧನ ಅಂತ ಅರಣ್ಯಕಾಚಾರ್ಯರು ನಮಗೆ ಚೆನ್ನಾಗಿ ನಿಷ್ಕರ್ಷ ಕೊಡ್ತಾ ಇದ್ದಾರೆ. ಇಂಥ ಸ್ವಾಮಿಯ ಚಿಂತನೆ ಬರಬೇಕು ನಮಗೆ. ಏನು ಮಾಡಬೇಕು ಅಂದರೆ ಕೇಳ್ತೀವಿ, ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀವಿ, ಬರಲ್ಲ ಬರಲ್ಲ. ಇದೇ ಬರ್ನಿಂಗ್ ಪ್ರಾಬ್ಲಮ್. ಎಲ್ಲ ಕೇಳಿರ್ತೀವಿ, ಅನುಷ್ಠಾನಕ್ಕೆ ಬರಲ್ಲ. ಅನುಷ್ಠಾನಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ದೊಡ್ಡ ಪ್ರಶ್ನೆ. ಅದನ್ನ ಹೇಳ್ತಾ ಇದ್ದಾರೆ, ವಚಾಂಸಿ ಮೇ ಸಹ ಅಲಂಕೃ ಶಿಷ್ಠ. ಅದೇ ಶಾಸ್ತ್ರ ಹೇಳ್ತಾರೆ, ಯಾವುದು ನಮಗೆ ಚೆನ್ನಾಗಿ ಅನುಷ್ಠಾನಕ್ಕೆ ಬರಬೇಕೋ, ಈಗ ಬರ್ತಾ ಇಲ್ಲವೋ, ಯಾವುದು ಬರ್ತಾ ಇಲ್ಲವೋ, ಯಾವುದು ಬರಬೇಕೋ, ಅದು ಬರಬೇಕಾದರೆ ಬರಬೇಕಾದ ವಿಷಯವನ್ನ ಪದೇ ಪದೇ ಬಾಯಿಂದ ಹೇಳಿ ಮನಸ್ಸಲ್ಲಿ ಮೆಲಕು ಹಾಕಿ. ಈಗ ಪ್ರಾಯಶಃ ನಿಮ್ಗೆ ಅರ್ಥ ಆಗಿರುತ್ತೆ ಏನು ಶ್ರೀನಿವಾಸಾಚಾರ್ಯ ಷೋಡಶಿಯೇ ಯಾಕೆ ಇಟ್ಟುಕೊಂಡ್ರು. ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜನಿ, ಸಾರೋದ್ಧಾರ, ಹರಿಕಥಾಮೃತ ಸಾರ, ಏನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತೆ ಐದೇ ಗ್ರಂಥಗಳನ್ನ ಹೆಚ್ಚಿಗೆ ಎಲ್ಲಿ ನೋಡಿದ್ರೂ ಇದೇ ಹೇಳ್ತಾರೆ ಇವರು ಅಂತ ಬರ್ತಾ ಇದೆಯಲ್ಲ. ಕಾರಣ ಏನು ಅಂದ್ರೆ ಇಷ್ಟೇ, ನನಗದು ಅನುಷ್ಠಾನಕ್ಕೆ ಬರಬೇಕು. ಅನುಷ್ಠಾನಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ, ನನ್ನ ಬಾಯಿಯಿಂದ ಅನುಷ್ಠಾನಕ್ಕೆ ಬರಬೇಕಾಗಿದ್ದು ಸದಾ ಬರ್ತಾ ಇದ್ದರೆ ಸ್ವಾಮಿ ಅನುಷ್ಠಾನಕ್ಕೆ ಬರಲಿಕ್ಕೆ ಅಡ್ಡಿಯಾದ ಪಾಪ ಆ ಹೇಳೋದರಿಂದ ಕತ್ತರಿಸಿ ಹೋಗಿ ಅದು ನಿಧಾನವಾಗಿ ಅನುಷ್ಠಾನಕ್ಕೆ ತಾನಾಗಿ ಒಳಗೆ ಭಗವಂತ ಕೊಡತಾನೆ. ಅಷ್ಟು ರಹಸ್ಯ ಹೇಳಿದ್ದಾರೆ ಇಲ್ಲಿ. ಏನದು, ಈ ರೀತಿಯಾಗಿ ನನ್ನೊಳಗಿರೋ ಸ್ವಾಮಿ ಆತನ ನೆನಪು ಬರಬೇಕು. ಆತನ ನೆನಪು ನನಗೆ ಸದಾ ಅನುಷ್ಠಾನದಲ್ಲಿ ಬರಬೇಕಾದರೆ ಅಂಥ ನೆನಪಿಗೆ ಕಾರಣವಾದ ದೇವರ ಚಿಂತನ ಬಾಯಿಯಿಂದ ಸದಾ ಬರಲಿ. ಇದನ್ನ ಚೆನ್ನಾಗಿ ತಿಳಿಸಿಕೊಡುತ್ತ ಮುಂದೆ ಹೇಳುತ್ತಾರೆ ಭಗವಂತ, ಸೃಷ್ಟಂ ಸ್ವಶಕ್ತ್ಯ ಇದಂ ಅನುಪ್ರವಿಶ್ಯ ಚತುರ್ವಿಧಂ ಪುರಂ ಆತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೈಹಿ ಮಧುಸಾರಗಮ್ಯತಃ. ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಭಗವಂತ, ತಾನು ಪ್ರಧಾನವಾಗಿ 11 ಇಂದ್ರಿಯಗಳಿಂದ ಭೋಗವನ್ನ ನಮಗೆ ಕೊಡುವ ಕಾಲಕ್ಕೆ, 11 ಇಂದ್ರಿಯಗಳಿಂದ ಭೋಗವನ್ನ ನಮಗೆ ಕೊಡುವ ಕಾಲಕ್ಕೆ ಆ ಇಂದ್ರಿಯಗಳ ಮೂಲಕ ಏನು ಸ್ವೀಕಾರ ಮಾಡುತ್ತಾನೆ ಅಂದರೆ, ಈ ದುಂಬಿ ಪುಷ್ಪದಲ್ಲಿ ಸಾರವಾದ ಮಧುವನ್ನೇ ತಗೊಳ್ಳುತ್ತೆ, ಅಂದರೆ ಆ ಮಕರಂದವನ್ನೇ ತಗೊಳ್ಳುತ್ತೆ, ಮಿಕ್ಕದ್ ತಗೊಳ್ಳಲ್ಲ. ಹಾಗೆ ಭಗವಂತ ತಾನು ಈ ಇಂದ್ರಿಯಗಳ ಮೂಲಕ ನಮಗೆ ಭೋಗ ಕೊಡುವಾಗ ಆ ಭೋಗದಲ್ಲಿ ತನ್ನದೇ ಆದ ರೂಪಗಳನ್ನೇ ಸ್ವೀಕಾರ ಮಾಡುತ್ತಾನೆ, ಅಂದರೆ ಸಾರವನ್ನು ಮಾತ್ರ ಸ್ವೀಕಾರ ಮಾಡುತ್ತಾನೆ, ಮಿಕ್ಕದ್ದು ಹೇಗೆ ಸ್ವೀಕಾರ ಮಾಡಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಈ ಪುರದಲ್ಲಿದ್ದುಕೊಂಡು ಭಗವಂತ ತನ್ನದೇ ರೂಪದಿಂದ ಸ್ವೀಕಾರ ಮಾಡುತ್ತಾ ಇದ್ದಾನೆ, ಬೇರೊಂದನ್ನು ಸ್ವೀಕಾರ ಮಾಡುತ್ತಾ ಇಲ್ಲ ಅಂತ ನಾವು ಚಿಂತನೆ ಮಾಡಿದರೆ ಅವಾಗ ನಮಗೆ ಭಗವಂತ ಏನು ಮಾಡುತ್ತಾನೆ ಅಂದರೆ ನಮ್ಮನ್ನು ಕೂಡ ಹಾಗೆ ಮಾಡಿಬಿಡುತ್ತಾನೆ. ನಾವು ನಿಜವಾಗಿ ಏನು ಸ್ವೀಕಾರ ಮಾಡಬೇಕಾಗಿತ್ತು ಅಂದರೆ, ಈ 11 ಇಂದ್ರಿಯಗಳಿಂದ ಏನು ಭೋಗ ಬರ್ತಾ ಇದೆ, ಆ ಭೋಗ ಬಹಳ ಕ್ಷುಲ್ಲಕವಾದ್ದು. ಕ್ಷುಲ್ಲಕ ಅಂದರೆ ಕಡಿಮೆ. ನೀವು ಕೊಡೋ ದುಡ್ಡಿಗೆ 100 ರೂಪಾಯಿ ಕೊಟ್ಟು, ಅಲ್ಲ ದಾಸರ ಹೇಳಿದ ಮಾತ್ರ ಸರಿ ಹೋಗುತ್ತಲ್ಲ, ಮಾಣಿಕವ ಕೊಟ್ಟು ಅಂಗಡಿಯೋಳು ಅಜೀವಾನ ಪಡೆದಂತೆ. ಈಗ ನಾವು 11 ಇಂದ್ರಿಯಗಳಿಂದ ದೇವರು ಕೊಟ್ಟ ಭೋಗ ಪಡ್ತಾನೇ ಇದ್ದೀವಿ. ದೇವರು ಆ ಭೋಗ ಕೊಡುವಾಗ ನಮಗೆ 11 ಇಂದ್ರಿಯಗಳಿಂದ ಅವನದ್ದೇ ಬೇಕಾಗಿತ್ತು ತಗೊಂಡು ಸಂತೋಷವಾಗಿದ್ದಾನೆ. ಅವನದ್ದೇ ರೂಪ ತಗೊಂಡು ಸಂತೋಷವಾಗಿದ್ದಾನೆ. ನಾವು ಮಾತ್ರ ನಮ್ದಲ್ಲದೇ ಇರೋದು ಬೇರೆ ಯಾವುದೋ ತಗೊಂಡು ಸಂತೋಷವಾಗಿದ್ದೀವಿ. ಯಾವುದು? ಮನಸ್ಸಿನ ವಿಕಾರ. 11 ಇಂದ್ರಿಯಗಳ ಮೂಲಕ ಮನಸ್ಸು, ಅಂದರೆ 10 ಇಂದ್ರಿಯಗಳ ಮೂಲಕ ಮನಸ್ಸಿನ ವಿಕಾರ ಆಗುತ್ತೆ, ಅದನ್ನೇ ಸುಖ ಅಂದುಕೊಂಡು ಸುಮ್ಮನೆ ಇದ್ದೇವೆ. ಮತ್ತಿನ್ನೇನು ಸಿಗುತ್ತೆ ಅಂದರೆ, ಆ 11 ಇಂದ್ರಿಯಗಳ ಮೂಲಕ ಸುಖ ಕೊಡುವಾಗಲೇನೆ ಪದಾರ್ಥಗಳ ಮೂಲಕ, ಇಂದ್ರಿಯಗಳ ಮೂಲಕ ಏನು ಮನಸ್ಸಿನ ವಿಕಾರ ರೂಪವಾದ ಸುಖ ಸಿಗುತ್ತಲ್ಲ, ಅದಕ್ಕಿಂತ ಕೋಟಿ ಪಟ್ಟು ಆನಂದ ಆ ಸುಖ ಪಡುವಾಗಲೇನೆ ಅಲ್ಲಿರುವ ದೇವರ ಸ್ಮರಣೆಯಿಂದ ಬರುತ್ತಂತೆ. ನೋಡಿ, ಒಂದೇ ಕೆಲಸ, ಊಟ ಮಾಡೋದೇ, ಆ ಮಾಡೋ ಕಾಲಕ್ಕೆ ಅನ್ನ ರಸದಿಂದ ಸುಖ ಸಿಗ್ತಾ ಇದೆ, ಅದು ಬಿಟ್ಟರೆ ಬೇರೆ ಸಿಗ್ತಾ ಇಲ್ಲಲ್ಲ ನಿಮಗೆ. ಆದ್ರೆ ಇನ್ನೊಂದಿದೆ ಅಂತ, ಏನದು ಅಂದ್ರೆ, ಆಯಾ ಪದಾರ್ಥಗತ ಭಗವದ್ ರೂಪಗಳನ್ನ, ಇಂದ್ರಿಯದಲ್ಲಿರುವ ಭಗವದ್ ರೂಪಗಳನ್ನ, ಆ ವ್ಯಾಪಾರದಲ್ಲಿರುವ ಭಗವದ್ ರೂಪಗಳನ್ನ ಸ್ಮರಣೆ ಮಾಡಿ ಭೋಜನ ಮಾಡಿದರೆ ಆ ಅನ್ನದಿಂದ ಸಿಗುವಂತಹ ಸುಖಕ್ಕಿಂತ ಹೆಚ್ಚು ಸುಖ ದೇವರ ಸ್ಮರಣೆಯಲ್ಲಿ ದೇವರು ಕೊಡ್ತಾರೆ. ಅದೆಷ್ಟು ಬರಬಹುದು ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲಿ ಕೊಡ್ಲಿಕ್ಕೆ, ದೇವರು ಎಷ್ಟು ಕೊಡ್ತಾರೆ ನಮ್ಗೆ ಆ ಸುಖ, ಈ ದೇವರ ಸ್ಮರಣೆಯಿಂದ ನಮಗೆ ಎಷ್ಟು ಸುಖ ಬರಬಹುದು ಮ್ಯಾಕ್ಸಿಮಮ್ ಬರಬಹುದು ಅಲ್ಲ, ಅದಕ್ಕೊಂದು ಇದು ಬೇಕಲ್ಲ. ಏನದು, ಎಲ್ಲಿಂದ ಬರುತ್ತೆ, ಏನದು ಅಂದರೆ, ಹೇಳ್ತಾರೆ ದೇವ ಇಲ್ಲಿ ಸುಖ ಎಷ್ಟು ಕೊಡ್ತಾನೆ ಅಂದರೆ, ಮೋಕ್ಷದಲ್ಲಿ ದೇವರ ದರ್ಶನದಿಂದ ಬರುವ ಸುಖ ಅಲ್ಲ, ಮೋಕ್ಷದಲ್ಲಿ ತಿಂದು ಕುಡಿದು ತಿರುಗಾಡಿ ಮಾಡುವಂತಹ ಭೋಗದ ಸುಖ ಏನಿರುತ್ತಲ್ಲ, ಆ ಸುಖ ಏನಿರುತ್ತೆ, ಆ ಸುಖ ಇಲ್ಲಿ ಭಗವಂತನ ಸ್ಮರಣೆಯಿಂದಲೇ ಕೊಟ್ಟುಬಿಡ್ತಾ ಬರ್ತಾನಂತೆ. ಮೋಕ್ಷದಲ್ಲಿ ಆಗಬೇಕಾದ ಸುಖವು ದೇವರ ಸ್ಮರಣೆಯಿಂದ ಸಂಸಾರಾವಸ್ಥೆಯಲ್ಲೇ ಬರ್ತಾ ಬರುತ್ತೆ. ಆ ಸುಖ ಎಷ್ಟು ಅಂದ್ರೆ, ಈ ಊಟ ಮಾಡುವಾಗ ಪದಾರ್ಥಗಳಿಂದ ಬರುವ ಸುಖಕ್ಕಿಂತ ಇಂಟು ಅನಂತ, ಅಷ್ಟು ಸುಖ ಇರುತ್ತಲ್ಲಿ, ಅದಕ್ಕಿಂತ ಬಹಳ ಜಾಸ್ತಿ ಅಲ್ಲಿ ದೇವರ ದರ್ಶನದಿಂದ ಬರುವ ಸುಖ. ದೇವರ ದರ್ಶನದಿಂದ ಬರುವ ಸುಖ ಜಾಸ್ತಿ, ಪದಾರ್ಥಗಳನ್ನು ಉಂಡಾಗ ಬರುವ ಸುಖ ಏನಿದೆ ಭೋಗದ ಸುಖ, ಅದಕ್ಕೆ ಹೇಳುತ್ತಾರೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಅಂತ ಡಿಸ್ಕಾರ್ಡ್ ಮಾಡುತ್ತಾರೆ. ಯಾಕ್ರಿ ಬೇಡ ಅಂದ್ರೆ, ಇಲ್ಲೇ ಅದು ಸಿಗ್ತಾ ಇದೆ, ದೇವರ ಸ್ಮರಣೆ ಮಾಡಿದಾಗಲೇನೆ ಕೈವಲ್ಯ ಭೋಗದ ಸುಖ ಸಿಗ್ತಾ ಇದೆ. ಮತ್ತೆ ಕೈವಲ್ಯ ಯಾಕೆ ಅವರಿಗೆ, ಇನ್ನೂ ಹೆಚ್ಚಿನ ಸುಖಕ್ಕಾಗಿ, ಯಾವುದು ದೇವರ ದರ್ಶನದ ಸುಖಕ್ಕಾಗಿ ಹೋಗ್ತಾರೆ ಕೈವಲ್ಯಕ್ಕೆ. ಹಾಗಾದರೆ ನಮಗೆ ಊಟ ಮಾಡುವ ಕಾಲಕ್ಕೇನೆ ಆ ದೇವರ ನಾಮಸ್ಮರಣೆಯಿಂದ ಇದಕ್ಕಿಂತ ಹೆಚ್ಚು ಸುಖ, ಊಟ ಮಾಡುವ ಕಾಲಕ್ಕೆ ದೇವರ ನಾಮಸ್ಮರಣೆಯಿಂದ ಹೆಚ್ಚು ಸುಖ ಸಿಗುವಾಗ ನಾವು ಊಟಕ್ಕಾಗಿ ಊಟ ಮಾಡ್ತೀವ ಅಂದರೆ, ಊಟವೇನೋ ಮಾಡುತ್ತೀವಿ, ಆ ಊಟ ಮಾಡುವ ಕಾಲಕ್ಕೆ ಅದೇನು ಜುಜುಬಿ ಸುಖ ಸಿಗುತ್ತೆ ಅದಕ್ಕಾಗಿ ಊಟ ಮಾಡಲ್ಲ, ಇನ್ನೇನೋ ಜಾಸ್ತಿ ಸಿಗುತ್ತೆ ಅಂತ ಅದನ್ನ ಮಾಡುತ್ತಾ ಹೋಗ್ತೀವಿ. ಅವಾಗೇನಾಗುತ್ತೆ, ಬೇಕಾದ್ದನ್ನ ತಗೊಂಡು ಬೇಡದ್ದನ್ನ ಬಿಡುವುದಾಗತ್ತೆ ನಮಗೆ. ಇವಾಗ ಬೇಕಾದ್ದು ಯಾವುದು ಅಂತೂ ಪರಿಚಯ ಇಲ್ಲ, ಅಲ್ಲೊಂದು ಸುಖ ಸಿಗುತ್ತೆ ಎಂಬುದೇ ಪರಿಚಯ ಇಲ್ಲ. ಹಾಗಾದರೆ ನಮ್ಮೊಳಗೆ ಭಗವಂತ ಇದ್ದುಕೊಂಡು 11 ಇಂದ್ರಿಯಗಳ ಮೂಲಕ ತಾನು ಬೇಕಾದ್ದನ್ನು ಮಾತ್ರ ಸ್ವೀಕಾರ ಮಾಡುತ್ತಾನೆ. ಎಷ್ಟು ಬೇಕಾದ್ದು ಸ್ವೀಕಾರ ಮಾಡಬೇಕಾದ್ರೆ ಎರಡು ಇರಬೇಕಲ್ಲ, ಬೇಕಾದ್ದು ಯಾವುದು ಅಂತ ಗೊತ್ತಿರಬೇಕು, ಬೇಡದ್ದು ಯಾವುದು ಅಂತ ಗೊತ್ತಿರಬೇಕು, ಯಾವುದು ಜಾಸ್ತಿ ಯಾವುದು ಕಡಿಮೆ ಅಂತ ಗೊತ್ತಿರಬೇಕು. ಅದ್ರಲ್ಲಿ ನನಗೆ ಬೇಕಾಗಿದ್ದು ಯಾವುದು ಅಂತ ಗೊತ್ತಿದ್ರೆ ತಗೊಳ್ಳಿಕ್ಕಾಗುತ್ತೆ, ಹೌದಾ? ಏನು ಗೊತ್ತಿಲ್ಲದೆ ಏನಾಗಲ್ಲ. ಈಗ ನಮಗೆ ಊಟ ಮಾಡುವ ಕಾಲಕ್ಕಾಗಲಿ ಯಾವುದೇ ಆಗಲಿ ಸಿಗೋದು ಒಂದೇ, ಅದ್ರಲ್ಲಿ ಬೇಕಾದ್ದು ಬೇಡದ್ದು ಯಾವುದೂ ಇಲ್ಲ. ಹಾಗಾದರೆ ದೇವರ ನಾಮ ಸದಾ ಅಲ್ಲಲ್ಲಿರುವ ಭಗವಂತನ ಸ್ಮರಣೆ ಮಾಡುವಾಗ ಸುಖ ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ, ಓಹೋ ಇಲ್ಲೊಂದು ಸುಖ ಇದೆ, ಆ ಸುಖ ಈ ಊಟ ಮಾಡುವ ಸುಖಕ್ಕಿಂತ ಹೆಚ್ಚಾಗಿದ್ದು ಅಂತ ಪರಿಚಯ ಆಗುತ್ತೆ. ಆ ಪರಿಚಯ ಆದಾಗ ನಾವು ಊಟಕ್ಕೇನೋ ಹೊರಡುತ್ತೇವೆ, ಆದರೆ ಊಟದಲ್ಲಿ ಬರುವಂತಹ ನಿತ್ಯದ ಸುಖಕ್ಕಲ್ಲ, ಆ ದೇವರ ಸ್ಮರಣೆಯಿಂದ ಬರುವ ಸುಖ ಜಾಸ್ತಿ ಆದ್ದರಿಂದ ಅದಕ್ಕಾಗಿ ಊಟ ಮಾಡುತ್ತೇವೆ. ಈಗ ಅರ್ಥ ಆಯ್ತಾ? ಜ್ಞಾನಿಗಳೆಲ್ಲರೂ ಕೂಡ ಊಟ ಮಾಡುತ್ತಾರೆ, ಅವರು ನಮ್ಮಂತೇನೆ ಭೋಗ ಪಡ್ಲಿಕ್ಕೆ ಬರ್ತಾರೆ, ಆದರೆ ನಮಗೂ ಅವರಿಗೂ ಡೆಲಿಕೇಟ್ ಡಿಫರೆನ್ಸ್ ಎಷ್ಟು, ಅಥವಾ ವ್ಯಾಸ್ಟ್ ಡಿಫರೆನ್ಸ್. ಏನದು ಅಂದರೆ, ನಾವು ಕೇವಲ ಇಲ್ಲಿ ಸಿಗೋ ಸುಖಕ್ಕಾಗಿ ನಾವು ಆ ಭೋಗವನ್ನು ಪಡ್ಲಿಕ್ಕೆ ಹೋಗ್ತೀವಿ, ಅವರು ಆ ಭೋಗ ಪಡುವಾಗ ಇಲ್ಲಿ ಸಿಗುವ ಸುಖಕ್ಕಾಗಿ ಪಡಲ್ಲ, ಅಲ್ಲಿ ದೇವರ ಸ್ಮರಣೆಯಿಂದ ಸಿಗುವ ಸುಖ ಜಾಸ್ತಿ ಆದ್ದರಿಂದ ಅದಕ್ಕಾಗಿ ಭೋಗಕ್ಕೆ ಬರುತ್ತಾರೆ. ಆ ಭೋಗವನ್ನ ಯಜ್ಞ ಅಂತ ಅರ್ಪಣೆ ಮಾಡುತ್ತಾರೆ. ಅದರಿಂದ ಏನಾಗುತ್ತೆ ಅವರಿಗೆ ಅಂದರೆ ದೇವರ ಸ್ಮರಣೆಯಿಂದ ಸಿಗುವ ಸುಖ ಅಪರೂಪವಾಗಿ ಸಿಕ್ಕಿಬಿಡುತ್ತೆ. ಈ ಕ್ಷುಲ್ಲಕವಾದ ಚೇನು ಪಾನಕ, ಒಂದು 10,000 ಲೀಟರ್ ಅಲ್ಲಿ ಒಂದು ಚಿಕ್ಕ ಕಲಸಕ್ಕೆ ಹಾಕಿದ್ರೆ ಏನಿರುತ್ತೆ ಪಾನಕ, ಅದು ಆ ತರ ಈ ಪದಾರ್ಥಗಳಿಂದ ಸಿಗುವ ಸುಖ ಅದು ಯಾವಾಗ ಸುಮ್ಮನೆ ನಾನು ಉಪನ್ಯಾಸ ಬಿಗಿದ್ರು ನೀವು ಕೇಳಿದ್ರು ಅರ್ಥ ಆಗಲ್ಲ. ಅದು ಯಾವಾಗ ಅರ್ಥ ಆಗುತ್ತೆ ಅಂದರೆ ಆ ಈ ಸುಖ ನಮಗೆ ಬಹಳ ಜಾಸ್ತಿ ಆಗಿದೆ ಇವಾಗ. ಏನು ಫಲಾರಕ್ಕೆ ಕೂತರು ಊಟಕ್ಕೆ ಕೂತರು ಏನು ಸಿಗ್ತಾ ಇದೆ, ಬಹಳ ಆನಂದ ಪಡ್ತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಿನ ಸುಖ ದೇವರ ಸ್ಮರಣೆಯಲ್ಲಿ, ಅಲ್ಲಲ್ಲಿರುವ ದೇವರ ಸ್ಮರಣೆಯಲ್ಲಿ ನಮಗೆ ಸಿಕ್ಕಾಗ ಮಾತ್ರ ನಮಗೆ ಓಹೋ ಇದು ಬೇರೆ ಅದು ಬೇರೆ ಅಂತ ಅನುಭವಕ್ಕೆ ಬಂದೀತು. ಇಲ್ಲ ಅಷ್ಟುವರೆಗೆ ಬರೀ ಬಾಯಿ ಮಾತೆ, ಕುರುಡರು ಕುರುಡರಿಗೆ ಹೇಳಿಕೊಂಡು ಎಲ್ಲಾ ಕೈ ಕೈ ಕಟ್ಕೊಂಡು ಹೋದ ಹಂಗೆ ಆಗ್ತಾ ಇರುತ್ತೆ. ಆದರೆ ಇದು ಕಂಡವರು ಹೇಳಿದ್ದಾದ್ದರಿಂದ ಅವರ ಮಾತನ್ನ ನೆನೆಸಿ ನಾವು ಕೂಡ ಏನು ಇವಾಗ ಫಲಹಾರ ಸಿದ್ಧವಾಗಿದೆ ಅಲ್ಲೂ ಭಗವಂತನ ಕೇಳಿಕೊಳ್ಳೋಣ, ಸ್ವಾಮಿ ಈ ಪದಾರ್ಥದ ಸುಖ ಕೊಡ್ತಾ ಇದೀಯಾ, ಇದರೊಳಗೆ ನಿನ್ನ ಸ್ಮರಣೆ ಕೊಡು. ಆ ಸ್ಮರಣೆ ಕೊಟ್ಟಾಗ ನಿನ್ನ ನೆನಪಿನಿಂದ ಬರುವ ಸುಖ ಏನೋ ಇದೆಯಂತೆ, ಅದು ಕೊಡು ಹರಿಯೇ. ಅದಕ್ಕಾಗಿ ಈ ಮಾಡಿದ್ದೆಲ್ಲ ನಿನಗೆ ಯಜ್ಞ ಪೂಜಾ ಆಗಲಿ ಹರಿಯೇ ಅಂತ ಅರ್ಪಣೆ ಮಾಡುತ್ತಾ ಬರಬೇಕು. ಹಾಗಾದರೆ ದೇವರ ನಾಮಸ್ಮರಣೆ, ದೇವರ ನೆನಪು, ಅದರಲ್ಲಿ ಏನೋ ಸುಖ ಕೂತಿದೆ, ಆ ಸುಖ ಹುಡುಕೋದೇ ನಮ್ಮ ಸಾಧನೆ. ಆ ಸುಖ ಹುಡುಕದುವಾ, ಆ ಸುಖ ಚೆನ್ನಾಗಿ ಪ್ರಯತ್ನ ಪಟ್ಟು ಸುಖ ಪಟ್ಟುವ, ಮನಸ್ಸು ತಾನಾಗಿ ಹೆಚ್ಚಿಗೆ ಸುಖ ಇರುವ ಕಡೆ ಹೋಗಿಬಿಡುತ್ತೆ. ನಾವಿವಾಗ ಕಡಿಮೆ ಸುಖ ಇರುವ ಕಡೆಗೆ ಮನಸ್ಸಿಗೆ ಪರಿಚಯ ಆಗಿದೆ, ಹೆಚ್ಚಿನ ಸುಖ ಮನಸ್ಸಿಗೆ ಪರಿಚಯ ಮಾಡದೆ ಅಲ್ಲಿಗೆ ಬರೇ ಸೆಳಕೊಂಡು ಹೋದ್ರೆ ಬರಲ್ಲ. ನಾವು ಮಾಡ್ತಾ ಇರೋದೇ ಇವೆಲ್ಲ ಬೇಡ ದೇವರ ಹತ್ರ ಕೂಡೋಣ ಅಂದ್ರೆ ಅಲ್ಲಿ ಸುಖ ಸಿಗ್ತಾ ಇಲ್ಲ, ಬರೇ ಒಣ ಕೂಡೋದ್ರಿಂದ ಬಿಟ್ಟೆ ಸಾಕು ಮತ್ತೆ ಅಲ್ಲಿ ಒಂದು ಕೊಡ್ತಾ ಇದೆ. ನಾವು ಟೆಕ್ನಿಕ್ ನೋಡ್ತಾ ಇಲ್ಲ. ಅವಾಗ ಏನು ಮಾಡಬೇಕು, ಈ ಮನಸ್ಸಿಗೆ ದೇವರ ಹತ್ರ ಸುಖ ಬರುತ್ತೆ ಅಂತ ಪ್ರಾಕ್ಟಿಕಲ್ಲಿ ಪ್ರೂವ್ ಆಗಿಬಿಟ್ರೆ ಚೆನ್ನಾಗಿ ದೇವರ ನಾಮಸ್ಮರಣೆ ಸದಾ ಮಾಡಬೇಕು. ದೊಡ್ಡವರು ಹೇಳಿದ್ದಾರೆ ಬಂದೇ ಬರುತ್ತೆ ಹಾಗಲು ರಾತ್ರಿ ಆ ನಾಮಸ್ಮರಣೆ ಹೇಗಿರಬೇಕು 16 ಕಡೆ ಅಂತ ತೋರಿಕೊಟ್ರು. ಆ ಭಗವಂತನ ಚಿಂತನೆ ಮಾಡ್ತಾ ಇದ್ದರೆ ಸುಖ ನಮಗೂ ಅನುಭವಕ್ಕೆ ಬರಲಿಕ್ಕೆ ಶುರು ಆದರೆ ಮನಸ್ಸಿಗೆ ಓಹೋ ಅದು ನೋಡುತ್ತೆ ಸುಮ್ಮನೆ ಇರಲ್ಲ, ನನಗೆ ಸಿಗೋ ಸುಖಗಳೆಷ್ಟು, ಇದಕ್ಕಿಂತ ಈ ಸುಖ ಜಾಸ್ತಿ ಇದೆ, ಇದೇ ಚೆನ್ನಾಗಿದೆ ಅಂತ ತಾನು ದೇವರ ಪಾದವನ ಜಿಗುಳೆ ಹಿಡದಂತೆ ಹಿಡಿದು ಬಿಡುತ್ತೆ. ಚಿಕ್ಕ ಮಕ್ಕಳು ಇರ್ತಾರೆ, ಜೇನುತುಪ್ಪ ಬೆರಳಿಗೆ ಹಚ್ಚಿ ಬಾಯಲ್ಲಿ ಇಡ್ಲಿಕ್ಕೆ ಹೋದ್ರೆ ಮುಖ ಆಚೆ ಈಚೆ ಆಚೆ ಈಚೆ ಮಾಡ್ತಾ ಇರ್ತಾರೆ. ಒಮ್ಮೆ ಬಲವಂತವಾಗಿ ಅವರ ಬಾಯಲ್ಲಿ ಬೆರಳಿಟ್ಟವ ಬೆರಳು ತೆಕ್ಕೊಂಬುದು ಕಷ್ಟ ಆಗುತ್ತೆ. ಹಾಗೆ ಈ ಮನಸ್ಸು ಕೂಡ ಅಷ್ಟೇ. ಅದಕ್ಕೆ ಇವರು ಜ್ಞಾನಿಗಳು ಅಂತ ಕರೀತಾರೆ. ಏನದು ರಹಸ್ಯ ತಿಳ್ಕೊಂಡ್ರು, ಈ ಮನಸ್ಸಿನ ಲಕ್ಷಣ ಏನು, ಹೆಚ್ಚು ಸುಖ ಇದ್ದ ಕಡೆ ಹೋಗುತ್ತೆ. ನನಗೇನು ಬೇಕು, ಮನಸ್ಸು ದೇವರಲ್ಲೇ ಇರೋದು ಸಾಧನೆ. ಈ ಮನಸ್ಸು ದೇವರಲ್ಲಿ ಸತ್ರು ಇರಲ್ಲ, ಯಾಕೆ ಇದಕ್ಕೆ ಬೇರೆ ಕಡೆ ಸುಖ ಸಿಗ್ತಾ ಇದೆ. ಇವಾಗ ಟೆಕ್ನಿಕ್ ಏನು ಇಷ್ಟೇ, ಹಿರಿಯರು ಕಂಡದ್ದು ದೇವರೇ ಹೇಳಿದ್ದು, ನನ್ನನ್ನ ನೆನೆಯುತ್ತಾ ಹೋಗರಿ, ಅಲ್ಲಲ್ಲಿರುವ ನನ್ನನ್ನ ತದ್ರೂಪ ತನ್ನಾಮ ತದಾಕಾರನಾದ ನನ್ನ ನೆನೆಯುತ್ತಾ ಹೋಗರಿ, ಆ ನೆನಪಿನಲ್ಲಿ ಸುಖ ಕೊಡುತ್ತೇನೆ ನಾನು. ಆ ಸುಖ ಎಂತಾದ್ದಿರುತ್ತೆ, ನಿಮಗೆ ಸಿಗುವ ಸುಖಕ್ಕಿಂತ ಜಾಸ್ತಿ ಸುಖ ಸಿಗುತ್ತೆ. ಆ ಸಿಕ್ಕಾಗ ನಿಮ್ಮ ಮನಸ್ಸು ತಾನಾಗಿ ನನ್ನ ಪಾದದಲ್ಲೇ ಇರುತ್ತೆ. ಅವಾಗ ಬಲವಂತವಾಗಿ ದೂಡಿ ಕರ್ಕೊಂಡು ಹೋಗಿ ಉಪವಾಸ ಬಿದ್ದು ಇರು ಅಂತೇಳಿ ಮತ್ತೆ ಓಡೋಗುತ್ತೆ. ನಿನ್ನೆಲ್ಲ ಇತ್ತು ದೇವರಲ್ಲೇ, ಕೂತು ಊಟ ಆದ್ಕೊಳ್ಳೆ ಮತ್ತೆ ಓಡಿತು. ಹಾಗಿರಲ್ಲ, ದಷ್ಟಪುಷ್ಟವಾಗಿ ಶರೀರ ಇದ್ರೂ ಸದಾ ಭೋಜನಾದಿಗಳನ್ನು ಮಾಡುತ್ತಾ ಇದ್ರೂ ಕೂಡ ಮನಸ್ಸು ದೇವರಲ್ಲೇ ಕೂತಿರಬೇಕಾದರೆ ಆ ಮನಸ್ಸಿಗೆ ಪರಿಚಯ ಮಾಡಿಕೊಡಬೇಕಾದ ಸುಖ ಬೇರೆ ಇದೆ. ಅದು ಪರಿಚಯ ಮಾಡಿಕೊಟ್ರೆ ಮನಸ್ಸು ತಾನಾಗಿ ದೇವರಲ್ಲೇ ಇರುತ್ತೆ. ಅದಕ್ಕಾಗಿ ಪ್ರಯತ್ನ ಪಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.